ಸಾಧನೆ ಮಾಡಿದ. ದ್ವಾದಶಿ ಬರತಕ್ಕಂತೂ ಆತನ ಹೆಸರು ವಿಶ್ವವಿಖ್ಯಾತಿಯ ಹೆಸರು, ರುಕ್ಮಾಂಗದ ಅಬ್ಬರೀಷ ಇಬ್ಬರು ಕೂಡ ಏಕಾದಶಿ ಉಪವಾಸ ದ್ವಾದಶಿ ಪಾಲನೆ ಸಕಾಲಕ್ಕೆ ಮಾಡೋದರಲ್ಲಿ ವಿಶ್ವದಾಖಲೆ ಮಾಡಿದಂಥ ಮಹಾನುಭಾವರು. ಅಂಥ ರಾಜ ಕೊನೆಗೆ ಆಯುಷ್ಯ ಮುಗಿತು. ತನ್ನ ಎಲ್ಲ ಹಿಂದಿನ ಕಾಲದ ಜನಗಳು ಸುಮ್ಸುಮ್ಮನೆ ಹೇಗಾಗ ಸಾಯ್ತಿದ್ದಿಲ್ಲ ಅಂತ ಅವರು ಆಚಾರ್ಯ ಹೇಳ್ತಾರೆ. ಅವರೆಲ್ಲ ಇಷ್ಟಪಟ್ಟು ತಮ್ಮ ಕೆಲಸ ಆಯಿತು ಅಂತ ಸಾಯ್ತಿದ್ರಂತೆ ಹೊರತು ದುಃಖಪಟ್ಟು ಸಾಯ್ತಿರ್ಲಿಲ್ವಂತೆ. ಅವರೆಲ್ಲ ಕೂಡ ತಮ್ಮ ವಯಸ್ಸಾಯಿತು, ಸಾಧನೆ ಮುಗಿತು ಅಂತ ಅಷ್ಟೇನೆ ಹೊರತು ಬೇರೆ ಕಾರಣ ಇರ್ತಿರಲಿಲ್ಲ ಅವರಿಗೆ. ಅವರೆಲ್ಲ ಸಾಮಾನ್ಯವಾಗಿ ಇಚ್ಛಾಮರಣಿಗಳಾಗಿದ್ರಂತೆ. ಭೀಷ್ಮರಿಗೆ ವಿಶೇಷ ವರ ಇತ್ತು ಅನ್ನೋದು ಬೇರೆ, ಉಳಿದವರಿಗೆ ಸಾಮಾನ್ಯವಾಗಿ ಇಚ್ಛಾಮರಣಿಗಳೇ ಆಗಿದ್ದ ಕಾಲ ಅದು ಒಂದು. ಅವರು ಕೊನೆಗೂ ಆತ ದೇಹ ಬಿಟ್ಟ, ಮುಂದೆ ಹೊರಟ, ಒಂದು ಮೇಲೆ ಕರ್ಕೊಂಡು ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ವತಃ ಇಂದ್ರದೇವರೇ ಪಕ್ಕದಲ್ಲಿ ಸ್ವಾಗತ ಮಾಡ್ತಿದ್ದಾರೆ. ಒಳ್ಳೆಯ ರಾಜನಾದ್ದರಿಂದ ಬಹಳಷ್ಟು ಆದರದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಭಾರಿ ಖುಷಿಯಾಯಿತು ಅಂಬರೀಷ ರಾಜನಿಗೆ. ಹೋಗ್ತಾ 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 ಸ್ವಲ್ಪ ಮುಂದೆ ನೋಡ್ತಾನೆ, ಆಶ್ಚರ್ಯ ಆಗೋಯ್ತು. ತನಗಿಂತ ಮುಂಚೆ ಇನ್ನೊಬ್ಬರು ಹೋಗ್ತಾ ಇದ್ದಾನೆ. ಇವನು ಎಷ್ಟು ಮೇಲೆ ಹೋಗ್ತಾನೆ ಖುಷಿ, ಎಷ್ಟು ಮೇಲೆ ಬಂದಿದ್ದೇನೆ ಅಂತ ಖುಷಿ. ನೋಡಿ ಇನ್ನೊಬ್ರು ತನಗಿಂತ ಮುಂದೆ ಒಬ್ಬನು ಹೋಗ್ತಾ ಇದ್ದಾನೆ ವಿಮಾನದಲ್ಲಿ. ಅವನಿಗೆ ಆಶ್ಚರ್ಯ ಆಗೋಯ್ತು. ಯಾರು ಅಂತ ನೋಡ್ತಾನೆ, ಇನ್ನೂ ಆಶ್ಚರ್ಯ ಆಯ್ತು. ಅವನ ಸೇನಾಧಿಪತಿ ಅವನು. ಇವನು ನೋಡಿದ್ರೆ ರಾಜ ಪಾಪ, ಆ ಸೇನಾಧಿಪತಿ ಇವರಿಗಿಂತ ಮುಂದೆ ಹೋಗ್ತಾ ಇದ್ದಾನೆ. ತುಂಬಾ ಆಶ್ಚರ್ಯಪಟ್ಟು ಬಿಟ್ಟ. ಇದೆಂಥದ್ದಿದು, ಅವನು ಸ್ವರ್ಗಕ್ಕೆ ಬಂದ್ರೆ ಆಶ್ಚರ್ಯವಾಗ್ತಿದ್ದಿಲ್ಲ, ಸಮಾನಕ್ಕೆ ಬಂದ್ರೆ ಆಶ್ಚರ್ಯವಾಗೋದು, ಅದಕ್ಕಿಂತ ಮುಂದೆ ಹೋದ್ರೆ ಇನ್ನೇನು ಆಶ್ಚರ್ಯ ಪಡಬೇಕು. ನಾನು ರಾಜ ಚಕ್ರವರ್ತಿ, ನನಗಿಂತ ಮುಂದೆ ಹೋಗ್ತಿದ್ದಾನಲ್ಲ, ಏನಿದೆ ರಹಸ್ಯ ಅಂತೇಳಿ ಇಂದ್ರದೇವ ಅಲ್ಲೇ ಪ್ರಶ್ನೆ ಮಾಡಿದಂತೆ, ಸ್ವಾಮಿ ನಾನು ನಂಬಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಾನು ಎಷ್ಟು ಅಶ್ವಮೇಧಾದಿ ಯಾಗಗಳನ್ನು ಮಾಡಿದ್ದೇನೆ, ಎಷ್ಟೆಷ್ಟು ರಥ ಉಪವಾಸಗಳನ್ನು ಮಾಡಿದ್ದೇನೆ, ಪ್ರಜೆಗಳನ್ನು ಹೇಗೆ ಪಾಲನೆ ಮಾಡಿದ್ದೇನೆ, ಈ ಸೇನಾಧಿಪತಿಗೆ ಅದು ಯಾವುದೂ ಇಲ್ಲ, ನನ್ನ ಮಟ್ಟಕ್ಕೆ ಅವನು ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತ ಹೊತ್ತು ನನಗಿಂತ ಮುಂದೆ ಹೇಗೆ ಹೋಗ್ತಾ ಇದ್ದಾನೆ? ಇಲ್ಲಿ ನೋಡಿ ಪ್ರಸ್ತಿಕದ ಏನಿದೆ, ಅವನ ಮತ್ತೆ ವಾಪಸ್ ಕರೆಸಿದ್ರೆ ಹಾಗೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಅದು ಡಿಸ್ಟ್ರಕ್ಟಿವ್ ಅಪ್ರೋಚ್ ಅಲ್ಲ. ಕರೆಸೇನು ಬಹಳ ಇಲ್ಲ, ನಾನೇ ಬರೋದಿಲ್ಲ, ಆ ಕಡೆ ಹೋಗ್ಬಿಡ್ತೀನಿ ಹಾಗೆಲ್ಲ ಅನ್ನೋದಿಲ್ಲ. ಆದ್ರೆ ಒಂದು ಗೊತ್ತು, ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅನ್ಯಾಯ ಅಲ್ಲ, ಸರಿಯಾಗಿ ನಡೀತಿದೆ ಅಂತ ಅರ್ಥ. ಕಾರಣ ಗೊತ್ತಿಲ್ಲ, ತಿಳ್ಕೊಬೇಕಷ್ಟೆ. ಅಂದ್ರೆ ಜಿಜ್ಞಾಸೆ ಬೇರೆ, ಈ ಅಸೂಯೆ ಬೇರೆ. ಅಸೂಯೆ ಇದ್ದವನು ಕಾರಣ ಹುಡುಕೋದಕ್ಕೆ ಹೋಗೋದಿಲ್ಲ. ತನಗಿಂತ ಮೇಲೋದ ಅಂದ್ರೆ ಅದೇ ಒಂದು ಕಾರಣ ವಾಪಸ್ ಬರಬೇಕು ಅಂತ ಹೇಳೋದಕ್ಕೋಸ್ಕರ. ಆದರೆ ಇವರು ಎಷ್ಟು ಜಿಜ್ಞಾಸೆಗಳಾಗಿ ಕೇಳ್ತಾನೆ, ಯಾತಕ್ಕೆ ಮುಂದೆ ಹೋಗ್ತಾನೆ? ನಿಮ್ಮ ತೀರ್ಮಾನದಲ್ಲಿ ಏನೂ ತಪ್ಪಿಲ್ಲ, ಆದರೆ ಕಾರಣ ನನಗೆ ಗೊತ್ತಾಗ್ತಾ ಇಲ್ಲ, ಯಾತಕ್ಕೆ ಅಂತ ಕೇಳಿದನಂತೆ. ತಕ್ಷಣ ಇಂದ್ರದೇವರು ಹೇಳುತ್ತಾರೆ, ಹೌದು ಅಂಬರೀಷ ರಾಜ, ಆತ ಮೇಲೆ ಹೋಗ್ತಿರಲ್ಲಿ ಏನೂ ಆಶ್ಚರ್ಯ ಇಲ್ಲ, ಆತನಿಗೆ ಅಂಥ ಗತಿ ಸಿಗಬೇಕಾಗಿತ್ತು, ಅದಕ್ಕೆ ಸಿಕ್ಕಿದೆ ಅಂತ ಹೇಳಿದರಂತೆ. ಅಂಥ ಗತಿ ಅರ್ಹನಾಗಿದ್ದಾನ ಅವನು, ಅದಕ್ಕೆ ಅಂತ ಜಾಗ ಸಿಕ್ಕಿದೆ. ನೀ ಎಷ್ಟು ಮುಂದೆ ಹೋದ್ರೆ ನಿನ್ನಿಂತ ಮುಂದೆ ಇದ್ದೇ ಇರ್ತಾರೆ ಅಂತ ಹೇಳಿಬಿಟ್ರಂತೆ. ಹೇಗೆ ಅಂತ ಕೇಳುತ್ತಾನೆ ಅಂಬರೀಷ ರಾಜ. ನೀನು ಯಜ್ಞಯಾಗ ಮಾಡಿದ್ದು ನಿನಗೆ ಗೊತ್ತಲ್ಲ, ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡಿದೆಯಲ್ಲ, ಅವಾಗ ಏನಾಗಿತ್ತು ಗೊತ್ತಾ ಅಂತ ಹೇಳುತ್ತಾರೆ. ನೀನು ಯಜ್ಞ ಮಾಡ್ತಾ ಇದ್ದೆ, ಬೇಗ ಜನ ಬ್ರಾಹ್ಮಣರನ್ನು ಕರೆಸಿದ್ದೀಯ, ಋಷಿಗಳು ಮುನಿಗಳೆಲ್ಲ ಬಂದಿದ್ದಾರೆ, ಅಶ್ವಮೇಧಾದ್ಯಗಳನ್ನು ಮಾಡ್ತಾ ಇದ್ದಿ. ಆಗ ಒಂದು ವಿಚಿತ್ರವಾದ ಪ್ರಸಂಗ ನಡೀತು. ಒಬ್ಬ ರಾಕ್ಷಸ ಶತಶೃಂಗ ಅಂತ ಅವನ ಹೆಸರು. ಶತಶೃಂಗ ಪರ್ವತ ಬೇರೆ, ಶತಶೃಂಗ ಅಂತ ರಾಕ್ಷಸ ಬೇರೆ. ಶತಶೃಂಗ ಅದು 100 ಶಿಖರಗಳ ಪರ್ವತ, ಶತಶೃಂಗ ಪರ್ವತ. ಪಾಂಡವರು ಹುಟ್ಟಿದ್ದಲ್ಲೇನೆ ಬದರಿಯ 30 ಶತಶೃಂಗ ಪರ್ವತ ಇದೆ. ಇದು ಶತಶೃಂಗ ಅಂತ ರಾಕ್ಷಸ. ಶೃಂಗ ಅಂದ್ರೆ ಕೋಡು, ತಲೆ 100 ಕೋಡಿ ಇದ್ದ ರಾಕ್ಷಸ ಅಂತ ಅರ್ಥ. ಒಂದೆರಡು ಕೋಡಿಗೆ ರಾಕ್ಷಸ ಆಗಿಬಿಡ್ತಾನೆ, ಬಂದ್ರೆ ಕೋಡು ಬಂದಿದೆ ಅಂತ ಅವರ ರಾಕ್ಷಸನಾದಾಗ ಲೆಕ್ಕ. 100 ನಿಜವಾದ ಕೋಡಿ ಇದ್ದ ಎಷ್ಟು ರಾಕ್ಷಸನಾಗಿರ್ಬೇಕು. ಶತಶೃಂಗ ರಾಕ್ಷಸ, ಅವನಿಗೆ 3 ಜನ ಮಕ್ಕಳು, ಸಂಯಮ ಸುಯಮ ವಿಯಮ ಅಂತೇಳಿ. ಸಂಯಮ ಸುಯಮ ವಿಯಮ ಎಲ್ಲ ಯಮ, 3 ಕಡೆ ಯಮ ಅಂತ ಸೇರ್ಕೊಂಡ್ಬಿಟ್ಟಿದ್ದು. ಹಿಂಸಕರು, ಪ್ರಾಣಿ ಹಿಂಸಕರು, ಭಯಂಕರ ರಾಕ್ಷಸರವರು. ಅಂತ ರಾಕ್ಷಸರಗಳು